ಜಗಾಯಿ ಮದಾಯಿ, ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಾನು ಸತ್ತ ನಂತರ ಎಲ್ಲಿಗೆ ಹೋಗುತ್ತೇನೆ, ದೇವರು ಉಂಟೆ, ದೇವರು ಯಾರು, ಇಂತಹ ಪ್ರಶ್ನೆಗಳನ್ನು ನಾವು ಹಾಕಬೇಕು. ಒಂದು ನಾಯಿಗೋ ಬೆಕ್ಕಿಗೋ ಇದು ಸಾಧ್ಯವಿಲ್ಲ. ಮನುಷ್ಯ ಜನ್ಮಕ್ಕೆ ಬಿಟ್ಟರೆ ಇಂತಹ ಪ್ರಶ್ನೆಗಳನ್ನು ಹಾಕಲು ಇತರ ಜನ್ಮಗಳಿಗೆ, ಇತರ ಜೀವಿಗಳಿಗೆ ಸಾಧ್ಯವಿಲ್ಲ. ಆದ್ದರಿಂದ ಇಂತಹ ಒಂದು ದುರ್ಲಭವಾದ ಮನುಷ್ಯ ಜನ್ಮದಲ್ಲಿ ನಾವು ಇಂತಹ ಪ್ರಶ್ನೆಗಳನ್ನು ಕೇಳಬೇಕು, ಸರಿಯಾದವರ ಬಳಿ ಶಾಸ್ತ್ರಗಳಿಂದ, ಗುರುಗಳಿಂದ ತಿಳಿದುಕೊಳ್ಳಬೇಕು. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ. ಈ ಮನುಷ್ಯ ಜನ್ಮದಲ್ಲಿ ನಾನು ಹೇಗೆ ಪಾರಾಗಬಹುದು ಎಂಬುದನ್ನು ತಿಳಿದುಕೊಳ್ಳಬೇಕು. ಜನ್ಮ ಮೃತ್ಯು ಜರಾವ್ಯಾಧಿಗಳಿಂದ ನಾನು ಹೇಗೆ ತಪ್ಪಿಸಿಕೊಳ್ಳಬಹುದು ಎಂದು ತಿಳಿದುಕೊಳ್ಳಬೇಕು. ದೇವರು ಯಾರು ಎಂಬುವ ಜ್ಞಾನವನ್ನು ಪಡೆಯಬೇಕು. ಎಷ್ಟೊಂದು ಮಂದಿಗೆ ದೇವರು ಇದ್ದಾನೆ, ಭಗವಂತನು ಇದ್ದಾನೆ ಎಂದು ಗೊತ್ತು, ದೇವರು ದೊಡ್ಡವನು ಎಂದು ಗೊತ್ತು, ಆದರೆ ದೇವರು ಎಷ್ಟು ದೊಡ್ಡವನು ಎಂದು ಗೊತ್ತಿಲ್ಲ, ದೇವರು ಹೇಗೆ ಅಗಣಿತ ಎಂದು ಗೊತ್ತಿಲ್ಲ, ದೇವರು ಯಾರು ಎಂದು ಗೊತ್ತಿಲ್ಲ, ದೇವರಿಗೆ ಸಮನಾದವರು ಯಾರೂ ಇಲ್ಲ, ದೇವರಿಗಿಂತ ಉನ್ನತ ಸ್ಥಾನದಲ್ಲಿ ಇರುವವರು ಇಲ್ಲ ಎಂದು ಗೊತ್ತಿಲ್ಲ. ದೇವರು ದೊಡ್ಡವನು ಎಂದು ತಿಳಿದುಕೊಳ್ಳುವುದು ಖಂಡಿತವಾಗಿ ಒಂದು ಒಳ್ಳೆಯ ಲಕ್ಷಣವೇ, ಸಂದೇಹವೇ ಇಲ್ಲ. ಆದರೆ ಹೇಗೆ ದೊಡ್ಡವನು ಎಂದು ತಿಳಿದುಕೊಳ್ಳಬೇಕು. ದೇವರಿಗೆ ನಾವು ಅಸಮ ಊರ್ಧ್ವ ಎಂದು ಹೇಳುತ್ತೇವೆ. ಅಸಮ ಹಾಗೂ ಊರ್ಧ್ವ ಸಂಸ್ಕೃತದ ಪದ. ಅಸಮ ಊರ್ಧ್ವ, ಅಸಮ ಅಂದರೆ ಅವನಿಗೆ ಸಮನಾದವರು ಯಾರೂ ಇಲ್ಲ, ಊರ್ಧ್ವ ಅಂದರೆ ಅವನಿಗಿಂತಲೂ ಉನ್ನತರು ಯಾರೂ ಇಲ್ಲ, ಇದು ಅಸಮ ಊರ್ಧ್ವ. ಇದನ್ನು ಆಚಾರ್ಯರು, ಶಾಸ್ತ್ರಗಳು ಹೇಳುತ್ತವೆ. ನಮಗೆ ಈ ಎಲ್ಲ ಆಧ್ಯಾತ್ಮಿಕ ಪ್ರಶ್ನೆಗಳಿಗೆ ಉತ್ತರಗಳು ಬೇಕೆಂದರೆ ನಾವು ಭಗವದ್ಗೀತೆಯನ್ನು ಓದಿದರೆ ಸಾಕು. ಶ್ರೀಲ ಪ್ರಭುಪಾದರ ಭಗವದ್ಗೀತೆ ಯಥಾರೂಪವನ್ನು ಓದಿದರೆ ಸಾಕು, ನಮಗೆ ಎಲ್ಲವೂ ಗೊತ್ತಾಗುತ್ತವೆ. ಕನಿಷ್ಠ ಪಕ್ಷದಲ್ಲಿ ಓದುವುದಕ್ಕೆ ಬರುವುದಿಲ್ಲ ಎಂದರೆ ಶ್ರೀಲ ಪ್ರಭುಪಾದರ ಉಪನ್ಯಾಸಗಳನ್ನು ಕೇಳಿದರೆ ಸಾಕು. ಈಗ ಆಂಗ್ಲ ಭಾಷೆ ನನಗೆ ಅರ್ಥವಾಗುವುದಿಲ್ಲ ಎಂದು ಯಾರಾದರೂ ಹೇಳಿದರೆ ಶ್ರೀಲ ಪ್ರಭುಪಾದರ ದಾಸರ ಉಪನ್ಯಾಸಗಳನ್ನು ಕೇಳಿದರೆ ಸಾಕು, ಎಲ್ಲವೂ ಅರ್ಥವಾಗುತ್ತವೆ. ಈಗ ಭಗವಂತನು ಶ್ರೀಕೃಷ್ಣನು, ಇದನ್ನು ಎಲ್ಲ ಅಧಿಕೃತವಾದ ಗ್ರಂಥಗಳಲ್ಲಿ, ಶಾಸ್ತ್ರಗಳಲ್ಲಿ ದೃಢಪಡಿಸಿದೆ, ಹೇಳಿದೆ, ಎಲ್ಲ ಆಚಾರ್ಯರು ಹೇಳುತ್ತಾರೆ. ಈ ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿದುಕೊಳ್ಳುವುದು ಓದುವುದಕ್ಕೋ ಕೇಳುವುದಕ್ಕೋ ಕೂಡ ನನಗೆ ಸಮಯವಿಲ್ಲ ಎಂದು ಯಾರಾದರೂ ಈಗ ಹೇಳಬಹುದು. ಇದಕ್ಕೆ ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಸರಿಯಪ್ಪ, ನೀನು ಬರೀ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡು ಸಾಕು, ಇಷ್ಟು ಮಾತ್ರ ಮಾಡು, ಆಗ ನಿನಗೆ ಎಲ್ಲವೂ ಗೊತ್ತಾಗುತ್ತದೆ. ಈ ರೀತಿಯಲ್ಲಿ ಹೇಳುತ್ತಾರೆ ಶ್ರೀಲ ಪ್ರಭುಪಾದರು. ಈ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಅಷ್ಟೊಂದು ಶಕ್ತಿ ಉಂಟು, ಶ್ರೀಕೃಷ್ಣನ ಭಕ್ತಿ ಸೇವೆಯಲ್ಲಿ ಅಷ್ಟೊಂದು ಶಕ್ತಿ ಉಂಟು. ಶ್ರೀಮದ್ ಭಾಗವತದಲ್ಲಿ ಹೀಗೆ ಹೇಳಿದೆ, ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂಚ ಯದ ಹೈತುಕಂ. ಭಗವಂತನಿಗೆ ಬರೀ ಭಕ್ತಿ ಸೇವೆಯನ್ನು ಮಾಡಿದರೆ ಸಾಕು, ಜ್ಞಾನ ಹಾಗೂ ವೈರಾಗ್ಯವು ತಾನಾಗಿ ಹಿಂದೆ ಓಡಿ ಬರುತ್ತವೆ. ಇದು ಭಗವಂತನ ಭಕ್ತಿ ಸೇವೆಯಲ್ಲಿರುವ ಮಹಿಮೆ. ಚೈತನ್ಯ ಚರಿತಾಮೃತದಲ್ಲಿ ಗುರುಗಳ ಶಕ್ತಿಯನ್ನು ಈ ರೀತಿಯಲ್ಲಿ ವಿವರಿಸಿದೆ, ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗಯತೆ ಗಿರಿಂ ಯತ್ ಕೃಪಾ ತಮಹಂ ಮಂದೇ ಶ್ರೀ ಗುರುಂ ದೀನ ತಾರಣಂ. ಗುರುಗಳ ಕೃಪೆ ಮಾತ್ರದಿಂದ ಒಬ್ಬ ಮೂಕನು ನಿಪುಣ ಮಾತುಗಾರನಾಗಿ ಬಿಡುತ್ತಾನೆ, ವಾಗ್ಮಿ ಭಾಷಣಕಾರನಾಗಿ ಬಿಡುತ್ತಾನೆ, ಮತ್ತೆ ಪಂಗುಂ ಲಂಗಯತೆ ಗಿರಿಂ, ಒಬ್ಬ ಕುಂಟನು ಕಾಲಿಲ್ಲದವನು ಗಿರಿ ಪರ್ವತಗಳನ್ನು ದಾಟುತ್ತಾನೆ. ಗುರುಗಳ ಕೃಪೆಯೊಂದಿದ್ದರೆ ಕುಂಟನು ಬೆಟ್ಟಗಳನ್ನೇ ದಾಟಿ ಬಿಡುತ್ತಾನೆ. ಇದು ಗುರುಗಳ ಕೃಪೆಗೆ ಇರುವ ಶಕ್ತಿ. ಆದ್ದರಿಂದ ಯಾರಿಗೆ ಓದುವುದಕ್ಕೆ ಕೇಳುವುದಕ್ಕೆ ಸಮಯವೇ ಇಲ್ಲವೋ, ಸ್ವಲ್ಪವೂ ಟೈಮ್ ಇಲ್ಲ ಎಂದು ಹೇಳುತ್ತಾರೋ, ಅಂತಹವರು ಶಾಸ್ತ್ರದ ಈ ಮಾತನ್ನು ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗಯತೆ ಗಿರಿಂ ಯತ್ ಕೃಪಾತಮಹಂ ಮಂದೇ ಶ್ರೀ ಗುರುಂ ದೀನತಾರಣ್ ಎಂಬುವ ಮಾತನ್ನು ತಮ್ಮ ಒಂದೇ ಒಂದು ಆಯುಧವಾಗಿ ಉಪಯೋಗಿಸಿಕೊಳ್ಳಬಹುದು. ಹೇಗೆ? ಗುರುಗಳ ಕೃಪೆಯನ್ನು ಸಾಧಿಸಿ, ಶ್ರೀಲ ಪ್ರಭುಪಾದರ ಕೃಪೆಯನ್ನು ಸಾಧಿಸಿ. ಈಗ ನಾವು ತಿಳಿದುಕೊಂಡೆವು, ಗುರುಗಳ ಕೃಪೆಯಿಂದ ನಾವು ಏನನ್ನಾದರೂ ಸಾಧಿಸಬಹುದು ಎಂದು ತಿಳಿದುಕೊಂಡೆವು. ಈಗ ಈ ಗುರುಗಳ ಕೃಪೆಯನ್ನು ಹೇಗೆ ಸಾಧಿಸುವುದು, ಹೇಗೆ ಪಡೆಯುವುದು, ಇದು ಮತ್ತೊಂದು ಪ್ರಶ್ನೆ. ಇದಕ್ಕೆ ತುಂಬಾ ಸುಲಭವಾದ ಉತ್ತರ, ಅವರು ಹಾಕಿದ ಸುಲಭವಾದ ನಿಯಮಗಳನ್ನು ಆಚರಿಸುವುದು ಅಷ್ಟೇ. ಶ್ರೀಲ ಪ್ರಭುಪಾದರು ಹೇಳಿರುವ ನಿಯಮಗಳನ್ನು ಪಾಲಿಸಬೇಕು ಸಾಕು, ಆಗ ನಾವು ಪರಿಪೂರ್ಣತೆಯನ್ನು ಸಾಧಿಸಿಬಿಡುತ್ತೇವೆ. ಗುರುಗಳು ನಿತ್ಯಾನಂದ ಪ್ರಭುಗಳ ಪ್ರತಿನಿಧಿ. ಗುರುಗಳಲ್ಲಿ ಎಷ್ಟು ಕರುಣೆಯ ಗುಣವಿರುತ್ತದೆ ಎಂದು ನಾವು ಜಗಾಯಿ ಮದಾಯಿ ಚರಿತ್ರೆಯಲ್ಲಿ ನೋಡಬಹುದು, ತಿಳಿಯಬಹುದು. 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳ ಅವತಾರದ ಸಮಯದಲ್ಲಿ ಜಗದಾನಂದ ಹಾಗೂ ಮಾಧವಾನಂದ ಎಂಬುವ ಇಬ್ಬರು ಬ್ರಾಹ್ಮಣರು ಇದ್ದರು. ಈ ಜಗಾಯಿ ಮದಾಯಿ ಬ್ರಾಹ್ಮಣರ ಕುಲದಲ್ಲಿಯೇ ಹುಟ್ಟಿದರು. ತುಂಬಾ ನೀಚರಾಗಿದ್ದರು. ಕುಡಿಯುವುದು, ಸ್ತ್ರೀಯರಿಂದ ಬೀಳುವುದು, ಕೆಟ್ಟ ಮಾತುಗಳನ್ನಾಡುವುದು, ಜೂಜಾಡುವುದು, ಕದಿಯುವುದು, ಈ ರೀತಿಯಲ್ಲೆಲ್ಲ ಎಲ್ಲ ಮಾಡಬಾರದ ಕೆಲಸಗಳನ್ನು ಮಾಡುತ್ತಿದ್ದರು. ಸಹವಾಸ ದೋಷದಿಂದ ತುಂಬಾ ಅಧಮರಾದರು. ಇಂದಿನ ಕಲಿಯುಗದಲ್ಲಿ ಈ ಎಲ್ಲಾ ನಡೆತಗಳು ನಮ್ಮ ಜನರಲ್ಲಿ ಕಾಣಿಸಿಕೊಳ್ಳುವಂತಹ ಸಹಜವಾದವುಗಳು. ಈಗಿನ ಕಲಿಯುಗದಲ್ಲಿ ಇದು ಎಲ್ಲರಲ್ಲಿಯೂ ಇರುವಂತಹ ನಡೆತಗಳು. ಕಲೌ ಶೂದ್ರ ಸಂಭವ, ಎಲ್ಲರಲ್ಲೂ ಶೂದ್ರರ ಲಕ್ಷಣಗಳೇ ಸಹಜವಾಗಿ. ನಿತ್ಯಾನಂದ ಪ್ರಭುಗಳು ಇವರಿಬ್ಬರನ್ನು ಮಾರ್ಪಡಿಸೋಣ ಎಂದು ಒಂದು ದಿನ ಯೋಚಿಸುತ್ತಾರೆ. ಈ ಇಬ್ಬರು ನೀಚರನ್ನು ನಾನು ಭಕ್ತರಾಗಿ ಮಾಡಿದರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಚಳುವಳಿಯು, ಹರೇ ಕೃಷ್ಣ ಮಹಾಮಂತ್ರದ ಚಳುವಳಿಯು ಇನ್ನೂ ತುಂಬಾ ಖ್ಯಾತಿಯನ್ನು ಪಡೆಯುತ್ತದೆ. ಆದ್ದರಿಂದ ಈ ನೀಚರನ್ನು ನಾನು ಬದಲಾಯಿಸಲು ಪ್ರಯತ್ನಿಸುತ್ತೇನೆ ಎಂದು ನಿರ್ಧರಿಸುತ್ತಾರೆ. ಶ್ರೀ ನಿತ್ಯಾನಂದ ಪ್ರಭುಗಳು ನಮಗೆ ಇಲ್ಲಿ ಒಂದು ಪಾಠವನ್ನು ನೀಡುತ್ತಿದ್ದಾರೆ. ನಾವು ಕೂಡ ಗುರುಗಳ ಶ್ರೀಲ ಪ್ರಭುಪಾದರ ಚಳುವಳಿಯನ್ನು, ಶ್ರೀ ಕೃಷ್ಣ ಪ್ರಜ್ಞಾ ಚಳುವಳಿಯನ್ನು ಪ್ರಖ್ಯಾತಿಗೊಳಿಸಲು ಪ್ರಯತ್ನಿಸಬೇಕು, ಖಂಡಿತವಾಗಿಯೂ ಕಷ್ಟಪಡಬೇಕು. ಇದನ್ನು ಶ್ರೀ ನಿತ್ಯಾನಂದ ಪ್ರಭುಗಳೇ ಇಲ್ಲಿ ನಮಗೆ ಕಲಿಸಿಕೊಡುತ್ತಿದ್ದಾರೆ. ನಂತರ ನಿತ್ಯಾನಂದ ಪ್ರಭುಗಳು ಮರುದಿನ ಈ ಇಬ್ಬರು ಅಣ್ಣ ತಮ್ಮಂದಿರನ್ನು ನೋಡಲು ಹೋಗುತ್ತಾರೆ. ಈ ಜಗಾಯಿ ಮದಾಯಿ ಈ ಕಲಿಯುಗದ ಅದಮ ರೂಪರು ಎಂದು ಹೇಳಬಹುದು. ಅವರಿಬ್ಬರು ಆ ಸಮಯದಲ್ಲಿ ಕುಡಿದು ರಸ್ತೆಯಲ್ಲಿ ಗಲಾಟೆಗಳನ್ನು ಮಾಡುತ್ತಿದ್ದರು. ಆಗ ಅಲ್ಲಿಗೆ ಬಂದರು ನಿತ್ಯಾನಂದ ಪ್ರಭುಗಳು. ಅವರಿಬ್ಬರಿಗೆ ಈಗ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಲು ಕೇಳಿಕೊಳ್ಳುತ್ತಾರೆ. ಆಗ ಅವರಿಗೆ ತುಂಬಾ ಕೋಪ ಬರುತ್ತದೆ. ಮದಾಯಿ ಒಂದು ಮಡಿಕೆಯ ಚೂರನ್ನು ಕೆಳಗೆ ಒಡೆದು ಹೋಗಿ ಬಿದ್ದಿದ್ದ ಒಂದು ಮಡಿಕೆಯ ತುಂಡನ್ನು ಎತ್ತಿ ಪಾಪ ನಿತ್ಯಾನಂದ ಪ್ರಭುಗಳ ಶಿರಸ್ಸಿನ ಮೇಲೆ ರಕ್ತ ಬರುವಂತೆ ಒಡೆಯುತ್ತಾನೆ. ಆಗ ನಿತ್ಯಾನಂದ ಪ್ರಭುಗಳು ಹೇಳುತ್ತಾರೆ, ಸರಿಯಪ್ಪ ನೀನು ನನಗೆ ಹೊಡಿ, ತೊಂದರೆ ಇಲ್ಲ, ಆದರೆ ದಯವಿಟ್ಟು ನೀನು ಹರಿನಾಮವನ್ನು ಹೇಳು ಸಾಕು, ನನ್ನನ್ನು ಸಾಯಿಸು, ಕೊಂದು ಹಾಕು, ತೊಂದರೆ ಇಲ್ಲ, ಆದರೆ ದಯವಿಟ್ಟು ನೀನು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳು, ನೀನು ಕೃಷ್ಣ ಲೋಕಕ್ಕೆ ಹೋಗಿ ಸುಖವಾಗಿ ಇರುತ್ತೀಯ ಎಂದು ಬೇಡಿಕೊಳ್ಳುತ್ತಾರೆ. ಆಗ ನಿತ್ಯಾನಂದ ಪ್ರಭುಗಳ ಒಂದು ಕರುಣೆಯ ವರ್ತನೆಯನ್ನು ನೋಡಿ ಜಗಾಯಿಗೆ ತುಂಬಾ ಆಶ್ಚರ್ಯವಾಗುತ್ತದೆ. ನಿತ್ಯಾನಂದ ಪ್ರಭುಗಳ ಚರಣ ಕಮಲಗಳಲ್ಲಿ ಬೀಳುತ್ತಾನೆ, ತನ್ನ ಸಹೋದರನನ್ನು ಕ್ಷಮಿಸಲು ಕೇಳಿಕೊಳ್ಳುತ್ತಾನೆ. ಆದರೆ ಮದಾಯಿಯೋ ಮೂರ್ಖನೋ ಮತ್ತೆ ನಿತ್ಯಾನಂದ ಪ್ರಭುಗಳನ್ನು ಒಡೆಯಲು ಬರುತ್ತಾನೆ. ಆಗ ಜಗಾಯಿ ಮದಾಯಿಯನ್ನು ನಿಲ್ಲಿಸುತ್ತಾನೆ. ಹೇ ಮೂರ್ಖನೇ, ಇವರ ಚರಣ ಕಮಲಗಳಿಗೆ ನೀನು ಬೀಳು ಎಂದು ಹೇಳುತ್ತಾನೆ. ಆಗ ಆ ಸಮಯದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಈ ವಿಷಯವು ತಿಳಿದು ಬರುತ್ತದೆ. ತಕ್ಷಣವೇ ಕ್ರೋಧದಿಂದ ಆ ಸ್ಥಳಕ್ಕೆ ಬರುತ್ತಾರೆ ಚೈತನ್ಯ ಮಹಾಪ್ರಭುಗಳು. ಬಂದು ನಿತ್ಯಾನಂದ ಪ್ರಭುಗಳ ಪರಿಸ್ಥಿತಿಯನ್ನು ನೋಡಿ ತಕ್ಷಣವೇ ತಮ್ಮ ಸುದರ್ಶನ ಚಕ್ರವನ್ನು ಎತ್ತುತ್ತಾರೆ. ಏಕೆಂದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಬೇರೆ ಯಾರೋ ಅಲ್ಲ, ಶ್ರೀ ಕೃಷ್ಣನೇ. ಆದ್ದರಿಂದ ಅವರ ಬೆರಳನ್ನು ಎತ್ತಿ ನಿಲ್ಲಿಸಿದ ಕೂಡಲೇ ಪರಮ ಭಕ್ತನು ಸುದರ್ಶನನು ಬಂದು ಬಿಡುತ್ತಾನೆ. ನಂತರ ಚೈತನ್ಯ ಮಹಾಪ್ರಭುಗಳು ಸಿದ್ಧರಾದರೂ ಚಕ್ರದ ಪ್ರಯೋಗವನ್ನು ಮಾಡುವುದಕ್ಕೆ. ವಾಸ್ತವತೆ ಏನೆಂದರೆ, ಪ್ರಯೋಗದ ಮಾತನ್ನು ಬಿಡಿ, ಸುದರ್ಶನ ಚಕ್ರವನ್ನು ಪ್ರಯೋಗಿಸುವ ಮಾತನ್ನು ಬಿಡಿ. ಸುದರ್ಶನ ಚಕ್ರವು ಬಂದ ಕೂಡಲೇ ಜಗಾಯಿ ಮದಾಯಿ ದೇಹಗಳು ಸುಡಲು ಪ್ರಾರಂಭಿಸಿತು. ಆಗ ನಿತ್ಯಾನಂದ ಪ್ರಭುಗಳು ಚೈತನ್ಯ ಮಹಾಪ್ರಭುಗಳ ಚರಣ ಕಮಲಗಳ ಮೇಲೆ ಬಿದ್ದು ಬೇಡುತ್ತಾರೆ. ಹೇ ಮಹಾಪ್ರಭು, ಹೇ ಪತಿತ ಪಾವನ, ನಿನ್ನ ಅವತಾರದ ಉದ್ದೇಶವು ಪತಿತರನ್ನು ಉದ್ಧರಿಸುವುದು, ನೀಚರನ್ನು ಕಾಪಾಡುವುದು. ಈ ಜಗಾಯಿ ಮದಾಯಿ ಈ ಕಲಿಯುಗದ ಪ್ರತಿನಿಧಿಗಳು. ಈ ಕಲಿಯುಗದಲ್ಲಿ 90% ಜನರು ಈ ಜಗಾಯಿ ಮದಾಯಿ ಹಾಗೆಯೇ ಇರುತ್ತಾರೆ. ನಾವು ಇವರನ್ನು ಸಾಯಿಸಿದರೆ ಎಲ್ಲರನ್ನು ಸಾಯಿಸಬೇಕಾಗುತ್ತದೆ. ವೇದಗಳಲ್ಲಿ ಈ ಕಲಿಯುಗದಲ್ಲಿ ಎಲ್ಲರೂ ಶೂದ್ರರೇ ಎಂದು ಹೇಳಿದೆ. ಆದ್ದರಿಂದ ದಯವಿಟ್ಟು ಇವರಿಬ್ಬರಿಗೆ ನೀನು ಕರುಣೆಯನ್ನು ತೋರು ಎಂದು ಬೇಡಿಕೊಳ್ಳುತ್ತಾರೆ. ಆಗ ಜಗಾಯಿ ಮದಾಯಿ ಚೈತನ್ಯ ಮಹಾಪ್ರಭುಗಳ ಚರಣ ಕಮಲಗಳಲ್ಲಿ ಬಿದ್ದು ಕ್ಷಮಿಸಲು ಬೇಡುತ್ತಾರೆ. ಆಗ ಮಹಾಪ್ರಭುಗಳು ಹೇಳುತ್ತಾರೆ, ನನ್ನ ದೇಹಕ್ಕಿಂತ ನನ್ನ ಭಕ್ತರ ದೇಹವು ನನಗೆ ಮುಖ್ಯವಾದದ್ದು, ಆದ್ದರಿಂದ ನಿಮ್ಮನ್ನು ನಾನು ಕ್ಷಮಿಸುವುದಿಲ್ಲ. ಏಕೆಂದರೆ ನನ್ನ ಭಕ್ತನ ದೇಹಕ್ಕೆ ನೀವು ಪೆಟ್ಟು ಮಾಡಿದಿರಿ, ರಕ್ತ ಬರುವಂತೆ ಮಾಡಿದಿರಿ, ನಿಮಗೆ ದಂಡನೆಯೇ ಸರಿಯಾದದ್ದು ಎಂದು ಬಯ್ಯುತ್ತಾರೆ. ಆಗ ನಿತ್ಯಾನಂದ ಪ್ರಭುಗಳು ಮತ್ತೆ ಮತ್ತೆ ಬೇಡುತ್ತಾ ಅವರನ್ನು ಕಾಪಾಡುತ್ತಾರೆ. ಆಗ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ, ನೀವು ಯಾರಿಗೆ ಅಪರಾಧವನ್ನು ಮಾಡಿದರೋ ಅವರನ್ನು ಕ್ಷಮೆಬೇಡಿ. ಇನ್ನು ಮುಂದೆ ನಿಮ್ಮ ಕೆಟ್ಟ ಚಟುವಟಿಕೆಗಳನ್ನು ಬಿಟ್ಟು ಬಿಡುವಂತೆ ಮಾತನ್ನು ನೀಡಿ, ಆಗ ನಿಮ್ಮನ್ನು ನಾನು ಉದ್ಧರಿಸುತ್ತೇನೆ ಎಂದು ಪಾರಾಗುವ ಮಾರ್ಗವನ್ನು ತೋರಿಸುತ್ತಾರೆ ಚೈತನ್ಯ ಮಹಾಪ್ರಭುಗಳು. ಆಗ ಅವರಿಬ್ಬರು ನಿತ್ಯಾನಂದ ಪ್ರಭುಗಳ ಪಾದ ಕಮಲಗಳಲ್ಲಿ ಬಿದ್ದು ಕ್ಷಮಾಪಣೆಯನ್ನು ಬೇಡಿ, ಇನ್ನು ಮುಂದೆ ತಮ್ಮ ಎಲ್ಲಾ ಕೆಟ್ಟ ಅಭ್ಯಾಸಗಳನ್ನು ಪಾಪ ಕಾರ್ಯಗಳನ್ನು ಬಿಟ್ಟು ಬಿಡುತ್ತೇವೆ ಎಂದು ಮಾತನ್ನು ನೀಡಿ ಪ್ರಭುಗಳನ್ನು ತೃಪ್ತಿಪಡಿಸುತ್ತಾರೆ. ಆಗ ಪ್ರಭುಗಳು ಕ್ಷಮಿಸಿ ಉದ್ಧರಿಸುತ್ತಾರೆ. ಮುಂದೆ ಶ್ರೀ ಕೃಷ್ಣನ ಪರಮ ಭಕ್ತರಾಗುತ್ತಾರೆ ಜಗಾಯಿ ಮದಾಯಿ. ಇದು ಗುರುಗಳ ಕೃಪೆ ಎಂದರೆ, ಗುರುಗಳ ಕೃಪೆಯನ್ನೊಂದು ಸಾಧಿಸಿದರೆ ಭಗವಂತನನ್ನು ಸಾಧಿಸಿದ ಹಾಗೆ. ಎಲ್ಲ ಅಧಿಕೃತವಾಗಿರುವ ಗುರುಗಳು ಶ್ರೀ ನಿತ್ಯಾನಂದ ಪ್ರಭುಗಳ ಪ್ರತಿನಿಧಿ. ಆದ್ದರಿಂದ ಶ್ರೀಲ ಪ್ರಭುಪಾದರು ಕೂಡ ನಿತ್ಯಾನಂದ ಪ್ರಭುಗಳ ಪ್ರತಿನಿಧಿ, ರೆಪ್ರೆಸೆಂಟೇಟಿವ್. ಅವರ ಕೃಪೆಯನ್ನು ನಾವು ಸಾಧಿಸಬೇಕು. ಅವರು ಹೇಳಿದ ಸುಲಭವಾದ ನಿಯಮಗಳನ್ನು ಆಚರಿಸಿ ಅವರ ಕೃಪೆಯನ್ನು ನಾವು ಸಾಧಿಸಬೇಕು. ಹರೇ ಕೃಷ್ಣ.